ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಭಾರತ ಮಂಗೋಲಿಯಾ ಜಂಟಿ ಸಮರಾಭ್ಯಾಸ, ನೋಮಡಿಕ್ ಎಲಿಫೆಂಟ್ 17ನೇ ಆವೃತ್ತಿಗೆ ಉಲಾನ್ ಬಾಟರ್ನಲ್ಲಿ ಚಾಲನೆ. ಜಾಗತಿಕ ಮಟ್ಟದಲ್ಲಿ ಭಯೋತ್ಪಾದನೆ ವಿರುದ್ದ ಅರಿವು ಮೂಡಿಸುತ್ತಿರುವ ಭಾರತದ ಸರ್ವಪಕ್ಷ ನಿಯೋಗ. ಭಯೋತ್ಪಾದಕರ ಬೆದರಿಕೆಯಿಂದ ವಿಚಲಿತರಾಗದೆ ಕಾಶ್ಮೀರದ ಮಾತಾ ಖೀರ್ ಭವಾನಿ ಮೇಳಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹ. ಹಾಗೂ ಐಪಿಎಲ್ ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಮುಂಬೈ ಇಂಡಿಯನ್ಸ್ ಪಂಜಾಬ್ ಕಿಂಗ್ಸ್ ಹಣಾಹಣಿ. ವಾರ್ತೆಗಳ ವಿವರ: ಭಾರತ ಮತ್ತು ಮಂಗೋಲಿಯಾ ರಾಷ್ಟಗಳ ನಡುವಿನ 17ನೇ ಆವೃತ್ತಿಯ ಜಂಟಿ ಸಮರಾಭ್ಯಾಸ ನೋಮಡಿಕ್ ಎಲಿಫೆಂಟ್ ಮಂಗೋಲಿಯಾದ ಉಲಾನ್ ಬಾಟರ್ನ ವಿಶೇಷ ಪಡೆಯ ತರಬೇತಿ ಕೇಂದ್ರದಲ್ಲಿ ಪ್ರಾರಂಭವಾಗಿದೆ. ಈ ಸಮರಾಭ್ಯಾಸ ಇದೇ 13ರವರೆಗೆ ನಡೆಯಲಿದೆ. ಈ ಅಭ್ಯಾಸದಲ್ಲಿ ಉಭಯ ದೇಶಗಳ ನಡುವಿನ ಬಲವರ್ಧಿತ ರಕ್ಷಣಾ ಸಹಕಾರವನ್ನು ಪ್ರತಿಬಿಂಬಿಸುವ ವಿವಿಧ ತರಬೇತಿ ಚಟುವಟಿಕೆಗಳು ಜರುಗಲಿವೆ. ಆರಂಭಿಕ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಭಾರತದ ಮಂಗೋಲಿಯಾದ ರಾಯಭಾರಿ ಅತುಲ್ ಮಳಹಾರಿ ಗೋಡ್ಸುರ್ವೆ ಮತ್ತು ಮಂಗೋಲಿಯಾದ ಮೇಜರ್ ಜನರಲ್ ಲಾಗ್ವಾ ಸುರೇನ್ ಗಂಗಸೆಲೆಮ್ ಸೈನಿಕರಿಗೆ ಶುಭ ಹಾರೈಸಿದರು. ಈ ಅಭ್ಯಾಸವು ಉಭಯ ರಾಷ್ಟಗಳ ಸೇನೆಗಳ ನಡುವಿನ ಸಹಕಾರ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಿಸುತ್ತವೆ ಹಾಗೂ ಕಾರ್ಯಾಚರಣೆ ಸಿದ್ದತೆಯನ್ನು ಬಲಪಡಿಸುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಅಭ್ಯಾಸದ ಪ್ರಮುಖ ಭಾಗವಾಗಿ ಅರೆ ಪರ್ವತ ಪ್ರದೇಶದಲ್ಲಿ ಉಗ್ರವಾದದ ವಿರುದ್ದ ಕಾರ್ಯಾಚರಣೆಗಳನ್ನು ನಡೆಸಲಾಗುತ್ತದೆ. ಈ ಭಾಗದಲ್ಲಿ ನಡೆಯುವ ತರಬೇತಿ ಇಂದಿನ ಭದ್ರತಾ ಸನ್ನಿವೇಶದಲ್ಲಿ ಮಹತ್ವಪೂರ್ಣದ್ದಾಗಿದೆ. ಭಾರತ ಸರ್ಕಾರದ ಆಪರೇಷನ್ ಸಿಂಧೂರ ರಾಜತಾಂತ್ರಿಕ ಅಂತಾರಾಷ್ಟೀಯ ಅಭಿಯಾನದ ಭಾಗವಾಗಿ ಉಗ್ರವಾದದ ವಿರುದ್ದ ಜಾಗತಿಕ ಬೆಂಬಲವನ್ನು ಬಲಪಡಿಸಲು ಮತ್ತು ಭಾರತದ ಶೂನ್ಯ ಸಹಿಷ್ಣುತೆ ನಿಲುವನ್ನು ವಿಶ್ವಕ್ಕೆ ತಿಳಿಸಲು ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ಸರ್ವಪಕ್ಷ ನಿಯೋಗವು ಬ್ರೆಜಿಲ್ಗೆ ಭೇಟಿ ನೀಡಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಶಿ ತರೂರ್, ಬ್ರೆಜಿಲ್ ಭಾರತದ ಪಾಲುದಾರ ರಾಷ್ಟವಾಗಿದ್ದು ಒಕ್ಕೂಟದ ಅಂಗಸಂಸ್ಥೆಯೂ ಆಗಿದೆ. ಭಯೋತ್ಪಾದನೆ ಕುರಿತಾಗಿ ನಮ್ಮ ನಿಲುವು ಅವರಿಗೆ ಸ್ಪಷ್ಟವಾಗಿ ತಿಳಿಸುವುದು ಅಗತ್ಯ ಎಂದು ಹೇಳಿದರು. ನಾಳೆ ಸಂಪೂರ್ಣ ದಿನದ ಸಭೆಗಳು ಈಗಾಗಲೇ ನಿಗದಿಯಾಗಿವೆ. ನಂತರ ಅಮೆರಿಕದ ವಾಷಿಂಗ್ಟನ್ಗೆ ತೆರಳುವುದಾಗಿ ಶಶಿ ತರೂರ್ ತಿಳಿಸಿದ್ದಾರೆ. ಶಿವಸೇನಾ ಸಂಸದ ಶ್ರೀಕಾಂತ್ ಸಿಂಧೆ ನೇತೃತ್ವದ ಸರ್ವಪಕ್ಷ ನಿಯೋಗವು ಲೈಬೀರಿಯಾದಲ್ಲಿದ್ದು, ಮಂಡ್ರೋವಿಯಾದಲ್ಲಿ 3 ದಿನಗಳ ವಾಸ್ತವ್ಯದ ಅವಧಿಯಲ್ಲಿ ನಿಯೋಗವು ಲೈಬೀರಿಯಾದ ಅಧ್ಯಕ್ಷ, ಪ್ರತಿನಿಧಿಗಳ ಸಭೆಯ ಸ್ಪೀಕರ್, ಸೆನೆಟ್ನ ತಾತ್ಕಾಲಿಕ ಅಧ್ಯಕ್ಷ, ವಿದೇಶಾಂಗ ವ್ಯವಹಾರಗಳ ಸಚಿವರು ಹಾಗೂ ಪ್ರಮುಖ ಚಿಂತಕರ ಚಾವಡಿಗಳು ಮತ್ತು ಮಾಧ್ಯಮ ಪ್ರತಿನಿಧಿಗಳನ್ನು ಭೇಟಿ ಮಾಡಲಿದೆ. ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ನೇತೃತ್ವದ ಸರ್ವಪಕ್ಷ ನಿಯೋಗವು ಇಂಡೋನೇಷ್ಯಾಕ್ಕೆ ಯಶಸ್ವಿ ಭೇಟಿಯನ್ನು ಮುಗಿಸಿದ್ದು, ನಂತರ ಇಂದು ಮಲೇಷ್ಯಾದ ಕೌಲಾಲಂಪುರ ತಲುಪಿದೆ. ನಿಯೋಗವು ಮಲೇಷ್ಯಾದ ಸಚಿವರು, ಸಂಸತ್ ಸದಸ್ಯರು, ಚಿಂತಕರ ಚಾವಡಿಗಳ ಪ್ರತಿನಿಧಿಗಳು, ಶೈಕ್ಷಣಿಕ ಮಾಧ್ಯಮ ಮತ್ತು ಭಾರತೀಯ ಸಮುದಾಯದವರನ್ನು ಭೇಟಿ ಮಾಡಿ ಭಾರತದ ರಾಷ್ಟೀಯ ಒಮ್ಮತ ಮತ್ತು ಅಭಿವ್ಯಕ್ತಿ ಭಯೋತ್ಪಾದನೆಯನ್ನು ಎದುರಿಸುವ ಸಾಮೂಹಿಕ ಸಂಕಲ್ಪವನ್ನು ತಿಳಿಸಲಿದೆ. ಅಲ್ಜೀರಿಯಾದಲ್ಲಿ ಬಿಜೆಪಿ ಸಂಸದ ಬೈಜಯಂತ್ ಪಾಂಡಾ ನೇತೃತ್ವದ ಸರ್ವಪಕ್ಷ ನಿಯೋಗವು ಅಲ್ಜೀರಿಯಾದ ಮಾಧ್ಯಮ ಚಿಂತಕರ ಚಾವಡಿ ಸದಸ್ಯರು, ಭಾರತೀಯ ಸಮುದಾಯದೊಂದಿಗೆ ಭಯೋತ್ಪಾದನೆಯ ಜಾಗತಿಕ ಪಿಡುಗಿನ ಬಗ್ಗೆ ವಿವರಿಸಿತು. ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ಸಂಸದರ ನಿಯೋಗ ಲಂಡನ್ ತಲುಪಿದೆ. ಭಯೋತ್ಪಾದನೆಯನ್ನು ನಿಗ್ರಹಿಸಲು ಭಾರತದ ನಿಸ್ಸಂದಿಗ್ಧ ಬದ್ದತೆಯನ್ನು ತಿಳಿಸುವ ಉದ್ದೇಶದಿಂದ ನಿಯೋಗವು ಈ ತಿಂಗಳ 3ನೇ ತಾರೀಕಿನವರೆಗೆ ಅಮೆರಿಕಾಗೆ ಭೇಟಿ ನೀಡಲಿದೆ. ತಮ್ಮ ವಾಸ್ತವ್ಯದ ಅವಧಿಯಲ್ಲಿ ನಿಯೋಗವು ಹೌಸ್ ಆಫ್ ಕಾಮನ್ ಸ್ಪೀಕರ್ ಲಿನ್ಸೆ ಹೊಯ್ಲ್, ಬ್ರಿಟನ್ನಿನ ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಮತ್ತು ಮಾಧ್ಯಮ ಚಿಂತಕರ ಚಾವಡಿಗಳು ಮತ್ತು ಭಾರತೀಯ ಸಮುದಾಯದ ಪ್ರಮುಖ ಪ್ರತಿನಿಧಿಗಳನ್ನು ಭೇಟಿ ಮಾಡಲಿದೆ. ಡಿಎಂಕೆ ಸಂಸದೆ ಕೆ ಕನಿಮುಳಿ ನೇತೃತ್ವದ ಸರ್ವಪಕ್ಷ ನಿಯೋಗವು ಮ್ಯಾಡ್ರಿಡ್ ತಲುಪಿದೆ. ಮುಂದಿನ 2 ದಿನಗಳಲ್ಲಿ ನಿಯೋಗವು ಸ್ಪ್ಯಾನಿಷ್ ಸರ್ಕಾರದ ಸದಸ್ಯರು, ಭಾರತೀಯ ವಲಸಿಗರು ಮತ್ತು ನಾಗರಿಕ ಸಮಾಜದ ಪ್ರತಿನಿಧಿಗಳನ್ನು ಭೇಟಿ ಮಾಡಿ ಭಯೋತ್ಪಾದನೆಯ ಬಗ್ಗೆ ಭಾರತದ ಶೂನ್ಯ ಸಹಿಷ್ಣುತೆಯ ನಿಲುವನ್ನು ಮಂಡಿಸಲಿದೆ. ಪ್ರಸ್ತುತ ಇಥಿಯೋಪಿಯಾಗೆ ಭೇಟಿ ನೀಡಿರುವ ಎನ್ಸಿಪಿ ಎಸ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ನೇತೃತ್ವದ ಸರ್ವಪಕ್ಷ ನಿಯೋಗವು ಇಥಿಯೋಪಿಯಾದ ಉನ್ನತ ಶಾಸಕರು, ಗಣ್ಯರು ಮತ್ತು ಆಫ್ರಿಕನ್ ಯೂನಿಯನ್ ಆಯೋಗದೊಂದಿಗೆ ಸಂವಾದ ಮತ್ತು ಚರ್ಚೆಗಳನ್ನು ನಡೆಸಿತು. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಿಂದ ವಿಚಲಿತರಾಗದೆ ಜಮ್ಮು ಮತ್ತು ಕಾಶ್ಮೀರದ ಗಾಂದೇರ್ಬಾಲ್ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಪವಿತ್ರ ವಾರ್ಷಿಕ ಮಾತಾ ಖೀರ್ ಭವಾನಿ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ಆಗಮಿಸುತ್ತಿದ್ದಾರೆ. ಭಾರತೀಯ ಸಶಸ್ತ್ರ ಪಡೆಗಳ ಮೇಲಿನ ಅಚಲ ನಂಬಿಕೆಯೊಂದಿಗೆ ವಿಶೇಷವಾಗಿ ಕಾಶ್ಮೀರಿ ಪಂಡಿತ ಸಮುದಾಯದ ಭಕ್ತರು ಜೂನ್ 3ರಂದು ಐತಿಹಾಸಿಕ ರಾಜ್ಞಾದೇವಿಯ ದೇವಾಲಯದಲ್ಲಿ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಈ ಹಬ್ಬವನ್ನು ಆಚರಿಸಲು ತಯಾರಿ ನಡೆಸುತ್ತಿದ್ದಾರೆ. ಭಕ್ತರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರದೇಶದಾದ್ಯಂತ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಈ ನಡುವೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ಐಜಿಪಿ, ಜಿಲ್ಲಾಧಿಕಾರಿ ಸೇರಿದಂತೆ ಉನ್ನತ ಅಧಿಕಾರಿಗಳು ಜಮ್ಮುವಿನಲ್ಲಿ ಮಾತಾ ಖೀರ್ ಭವಾನಿ ಯಾತ್ರೆಗೆ ಚಾಲನೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಂಬಿಕೆ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ.
ಪ್ರದೇಶ ಸಮಾಚಾರದಲ್ಲಿ ಆಲಿಸಿ ಕರ್ನಾಟಕದ ಸಮಗ್ರ ಸುದ್ದಿಗಳ ಹೂರಣ.
ನಮ್ಮ ಎಕ್ಸ್ ಖಾತೆ @AIRNews_BANG,
ಫೇಸ್ಬುಕ್ ಖಾತೆ AIR RNU Bengaluru, ಇನ್ಸ್ಟಾಗ್ರಾಂನ RNU Bengaluru ಖಾತೆಯನ್ನು ಅನುಸರಿಸಿ.
ಹೆಚ್ಚಿನ ಸುದ್ದಿಗಾಗಿ ಇಂದೇ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಿ. ಸೇನೆಯಲ್ಲಿ ಸುಧಾರಣೆಗೆ ವೇಗ ನೀಡಲು ರಕ್ಷಣಾ ಸಚಿವಾಲಯ ಶಸ್ತಾಸ್ತ್ರ ಖರೀದಿ ಪ್ರಕ್ರಿಯೆಯ ಅವಧಿಯನ್ನು ಕಡಿಮೆ ಮಾಡಲು ಹಲವಾರು ಕ್ರಮಗಳನ್ನು ಆರಂಭಿಸಿದೆ. ಪ್ರಸ್ತುತ ಅವಶ್ಯಕತೆಗಳಿಗೆ ಅನುಗುಣವಾಗಿ 2020 ಖರೀದಿ ನಿಯಮಗಳಿಗೆ ಬದಲಾವಣೆಗಳನ್ನು ತಂದು ಪುನರ್ ವಿಮರ್ಶೆ ಮಾಡಲಾಗುತ್ತಿದ್ದು, ಈ ಕ್ರಮದಿಂದಾಗಿ ಖರೀದಿ ಪ್ರಕ್ರಿಯೆಯ ಸುಮಾರು 69 ವಾರಗಳ ಕಾಲಾವಧಿ ಉಳಿತಾಯವಾಗಲಿದೆ ಎಂದು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಕ್ಷಣಾ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಖರೀದಿ ಚಕ್ರದಲ್ಲಿನ ಕೆಲವು ಪ್ರಕ್ರಿಯೆಗಳಿಗೆ ಸಚಿವಾಲಯವು ಈಗಾಗಲೇ ಸಮಯವನ್ನು ಕಡಿತಗೊಳಿಸಿದೆ ಎಂದು ಹೇಳಿದ್ದಾರೆ. ಮುಂಗಾರು ಋತು ಸಮೀಪಿಸುತ್ತಿರುವಂತೆ ನಗರದಲ್ಲಿ ನೀರು ನುಗ್ಗುವ ಅಪಾಯ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ HARD ಅಭ್ಯಾಸ ನಡೆಸಲಾಯಿತು. ಈ ಅಭ್ಯಾಸ ವಿವಿಧ ಸಂಸ್ಥೆಗಳ ಸಮಯೋಚಿತ ಪ್ರತಿಕ್ರಿಯೆಗಾಗಿ ಸಿದ್ದತೆಯನ್ನು ಬಲಪಡಿಸಲು ಉದ್ದೇಶಿತವಾಗಿತ್ತು. ಈ ಅಭ್ಯಾಸದ ನೇತೃತ್ವವನ್ನು ಬೈಸನ್ ಡಿವಿಷನ್ನ ಅಧೀನದಲ್ಲಿರುವ ಆಂಬಿಪಿಎಸ್ ಬ್ರಿಗೇಡ್ನ ಗೂರ್ಖಾ ಬೆಟಾಲಿಯನ್ ನೇತೃತ್ವ ವಹಿಸಿತ್ತು. ರಾಷ್ಟೀಯ ವಿಪತ್ತು ಪ್ರತಿಕ್ರಿಯಾ ಪಡೆ NDRF ಮತ್ತು ರಾಜ್ಯ ವಿಪತ್ತು ಪ್ರತಿಕ್ರಿಯಾ ಪಡೆ SDRF, ರಾಜ್ಯ ತುರ್ತು ಸೇವೆಗಳು ಮತ್ತು ಸ್ಥಳೀಯ ನಾಗರಿಕ ಅಧಿಕಾರಿಗಳು ಅಣುಕು ಅಭ್ಯಾಸದಲ್ಲಿ ಭಾಗಿಯಾದರು. ಜಯನಗರ ಅಗ್ನಿಶಾಮಕ ಕೇಂದ್ರದಲ್ಲಿ ಕಟ್ಟಡ ತೆರವುಗೊಳಿಸುವ ಅಭ್ಯಾಸ ಹಾಗೂ ಹಲಸೂರು ಕೆರೆಯ ಬಳಿ ಪ್ರವಾಹ ನಿರ್ವಹಣಾ ಅಭ್ಯಾಸ ನಡೆಯಿತು. ಇದು ಮುಂಗಾರು ಸಂದರ್ಭದಲ್ಲಿ ಸಂಭವಿಸಬಹುದಾದ ನೀರು ಆಧಾರಿತ ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ಕಾರ್ಯಚಟುವಟಿಕೆಗಳನ್ನು ಒಳಗೊಂಡಿತ್ತು. ಬಂದರುಗಳು, ನೌಕಾಯಾನ ಮತ್ತು ಜಲಮಾರ್ಗಗಳ ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್ ನಾಳೆಯಿಂದ ನಾರ್ವೆ ಮತ್ತು ಡೆನ್ಮಾರ್ಕ್ಗೆ 5 ದಿನಗಳ ಅಧಿಕೃತ ಭೇಟಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ನಾರ್ವೆ ರಾಜಧಾನಿಯಾದ ಓಸ್ಲೋದಲ್ಲಿ ನಡೆಯುತ್ತಿರುವ 60ನೇ ಆವೃತ್ತಿಯ ನಾರ್ಡ್ ಶಿಪ್ಪಿಂಗ್ ಕಾರ್ಯಕ್ರಮದಲ್ಲಿ ಅವರು ಮಹಾಸಾಗರಗಳ ಕುರಿತ ಉನ್ನತ ಮಟ್ಟದ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಮೊದಲ ಇಂಡಿಯಾ ಪೆವಿಲಿಯನ್ ಉದ್ಘಾಟಿಸಲಿದ್ದಾರೆ. ಈ ಇಂಡಿಯಾ ಪೆವಿಲಿಯನ್ನಲ್ಲಿ ರಾಷ್ಟೀಯ ಸಮುದ್ರ ಪರಂಪರೆ ಸಂಕೀರ್ಣವನ್ನೊಳಗೊಂಡು ಭಾರತದ 5000 ವರ್ಷದ ನೌಕಾಯಾನ ಪರಂಪರೆ ಮತ್ತು ಜಾಗತಿಕ ಸಂಪರ್ಕಗಳ ಬಗ್ಗೆ ಅಂತಾರಾಷ್ಟೀಯ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಡೆನ್ಮಾರ್ಕ್ನಲ್ಲಿ ಅವರು ಕೋಪನ್ ಹೇಗನ್ ಬಿಸಿನೆಸ್ ಸ್ಕೂಲ್ನ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದು, ಭಾರತದ ವೇಗದ ಆರ್ಥಿಕ ಬೆಳವಣಿಗೆ ಸಂದರ್ಭದಲ್ಲಿರುವ ಅವಕಾಶಗಳ ಬಗ್ಗೆ ಚರ್ಚಿಸಲಿದ್ದಾರೆ. 2 ದಿನಗಳ ಪಶ್ಚಿಮ ಬಂಗಾಳ ಭೇಟಿಯಲ್ಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೋಲ್ಕತ್ತಾದ ನ್ಯೂ ಟೌನ್ನಲ್ಲಿರುವ ಕೇಂದ್ರ ವಿಧಿವಿಜ್ಞಾನ ಪ್ರಯೋಗಾಲಯದ ನೂತನ ಕಟ್ಟಡವನ್ನು ಇಂದು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೋಲ್ಕತ್ತಾದಲ್ಲಿರುವ ಹೊಸ CFSL ಪ್ರಯೋಗಾಲಯವು ಪೂರ್ವ ಮತ್ತು ಈಶಾನ್ಯ ಭಾರತದಲ್ಲಿನ ಸಂಕೀರ್ಣ ಪ್ರಕರಣಗಳಿಗೆ ಸಮಗ್ರ ವಿಧಾನವನ್ನು ಬೆಂಬಲಿಸುತ್ತದೆ ಎಂದು ಹೇಳಿದ್ದಾರೆ. ತೈವಾನ್ ಚೀನಾದಿಂದ ಸನ್ನಿಹಿತ ಬೆದರಿಕೆಯನ್ನು ಎದುರಿಸುತ್ತಿದೆ ಎಂದು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಎಚ್ಚರಿಸಿದ್ದಾರೆ. ಸಿಂಗಾಪುರದಲ್ಲಿ ನಡೆದ ಶಾಂಗ್ರಿಲಾ ಸಂವಾದದಲ್ಲಿ ಮಾತನಾಡಿದ ಹೆಕ್ಸೆತ್, ಏಷ್ಯಾದ ಹಲವು ಭಾಗಗಳಲ್ಲಿ ಪ್ರಾಬಲ್ಯ ಸಾಧಿಸಲು ಮತ್ತು ನಿಯಂತ್ರಿಸಲು ಚೀನಾವು ಪ್ರಾಬಲ್ಯದ ಶಕ್ತಿಯಾಗಲು ಪ್ರಯತ್ನಿಸುತ್ತಿದೆ ಎಂದು ಅವರು ಎಚ್ಚರಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಮ್ಮು ವಿಭಾಗದ ಬೇಸಿಗೆ ವಲಯ ಪ್ರದೇಶಗಳಲ್ಲಿ ಬರುವ ಎಲ್ಲಾ ಸರ್ಕಾರಿ ಮತ್ತು ಮಾನ್ಯತೆ ಪಡೆದ ಖಾಸಗಿ ಶಾಲೆಗಳಿಗೆ ಬೇಸಿಗೆ ರಜೆಯನ್ನು ಜಮ್ಮು ಶಾಲಾ ಶಿಕ್ಷಣ ನಿರ್ದೇಶನಾಲಯ ಘೋಷಿಸಿದೆ. June 7 to July 17 ರಜೆ ನೀಡಲಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಇಂಡಿಯನ್ ಪ್ರೀಮಿಯರ್ ಲೀಗ್ IPL T20 ಕ್ರಿಕೆಟ್ ಪಂದ್ಯಾವಳಿಯ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಪ್ರಾರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ June 3 ನಡೆಯುವ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಫ್ರೆಂಚ್ ಓಪನ್ ಟೆನಿಸ್ನಲ್ಲಿ ನೊವಾಕ್ ಜೊಕೊವಿಕ್ ಮತ್ತು ವಿಶ್ವದ No. 1 ಜಾನಿಕ್ ಸಿನ್ನರ್ ನಿನ್ನೆ ರಾತ್ರಿ ನೇರ ಸೆಟ್ಗಳ ಗೆಲುವಿನೊಂದಿಗೆ 4ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮುಂದಿನ ಪಂದ್ಯದಲ್ಲಿ ಅವರು ಕ್ವಾರ್ಟರ್ ಫೈನಲ್ನಲ್ಲಿ ಬ್ರಿಟನ್ನ ಕ್ಯಾಮರೂನ್ ನಾರ್ರಿಯನ್ನು ಎದುರಿಸಲಿದ್ದಾರೆ. ಇಂದಿನ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಕಾರ್ಲೋಸ್ ಆಲ್ಕರಾಜ್ ಬೆನ್ ಶೆಲ್ಟನ್ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಮಂಗೋಲಿಯಾ ಜಂಟಿ ಸಮರಾಭ್ಯಾಸ ನೋಮಡಿಕ್ ಎಲಿಫೆಂಟ್ 17ನೇ ಆವೃತ್ತಿಗೆ ಉಲಾನ್ ಬಾಟರ್ನಲ್ಲಿ ಚಾಲನೆ. ಜಾಗತಿಕ ಮಟ್ಟದಲ್ಲಿ ಭಯೋತ್ಪಾದನೆ ವಿರುದ್ದ ಅರಿವು ಮೂಡಿಸುತ್ತಿರುವ ಭಾರತದ ಸರ್ವಪಕ್ಷ ನಿಯೋಗ. ಭಯೋತ್ಪಾದಕರ ಬೆದರಿಕೆಯಿಂದ ವಿಚಲಿತರಾಗದೆ ಕಾಶ್ಮೀರದ ಮಾತಾ ಖೀರ್ ಭವಾನಿ ಮೇಳಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹ. ಹಾಗೂ ಐಪಿಎಲ್ ಕ್ರಿಕೆಟ್ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಮುಂಬೈ ಇಂಡಿಯನ್ಸ್ ಪಂಜಾಬ್ ಕಿಂಗ್ಸ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.